ದೇವರು ಮತ್ತು ಹಣ ಒಂದಕ್ಕೊಂದು ತದ್ವಿರುದ್ಧವಾಗಿದೆ.
Today we want to discuss about something which the world considers to be the most important thing of all, and that is money.
ಈ ಲೋಕವು ಅತಿ ಹೆಚ್ಚು ಪ್ರಮುಖವೆಂದು ಎಣಿಸಿರುವ ಮತ್ತು ಮೌಲ್ಯವೆಂದು ಎಣಿಸಿರುವ ಹಣದ ವಿಷಯವಾಗಿ ನಾವು ಇವತ್ತು ನೋಡಿಕೊಳ್ಳೋಣ.
What should our attitude be towards money if we want to live for God?
ನಾವು ದೇವರಿಗಾಗಿ ಜೀವಿಸಬೇಕು ಎಂದಾದಲ್ಲಿ ಹಣದ ವಿಷಯವಾಗಿ ನಮ್ಮ ಮನೋಭಾವನೆ ಯಾವ ರೀತಿ ಇರಬೇಕು? ಹಾಗಾದ್ರೆ
ಮನಿ ಇಸ್ ದಿ ಏರಿಯಾ ವೇರ್ ವಿ ನೋ ಇಟ್ಸ್ ಈಸಿ ಫಾರ್ ಅಸ್ ಟು ಬಿ ಡಿಸೀವ್ಡ್.
ಹಣದ ಕ್ಷೇತ್ರದಲ್ಲಿ ನಾವೆಲ್ಲರೂ ಬಹಳ ಸುಲಭವಾಗಿ ವಂಚನೆಗೆ ಒಳಗಾಗ್ತೇವೆ.
ದ ವರ್ಲ್ಡ್ ಇಸ್ ಫುಲ್ ಆಫ್ ಪೀಪಲ್ ಹೂ ಹ್ಯಾವ್ ಚೀಟೆಡ್ ಅದರ್ಸ್ ಥ್ರೂ ವೇರಿಯಸ್ ಕ್ಲೆವರ್ ಟ್ರಿಕ್ಸ್ ಇನ್ ದಿ ಏರಿಯಾ ಆಫ್ ಮನಿ.
ಈ ಲೋಕದಲ್ಲಿರುವಂತಹ ಜನರು ಹಣದ ಕ್ಷೇತ್ರದಲ್ಲಿ ಅನೇಕ ಬುದ್ಧಿವಂತಿಕೆ ತಂತ್ರಗಳನ್ನು ಉಪಯೋಗಿಸುವ ಮುಖಾಂತರ ಮತ್ತೊಬ್ಬರನ್ನ ವಂಚಿಸಿದ್ದಾರೆ.
And so many people have discovered very, very clever ways in which to cheat others.
ಮತ್ತೊಬ್ಬರನ್ನ ವಂಚಿಸಲು ಹಣದ ವಿಷಯವಾಗಿ ಅನೇಕರು ಬೇರೆ ಬೇರೆ ತಂತ್ರಗಳನ್ನು ಹೂಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ.
But there is no one who has cheated man as much in the area of money.
ಸೈತಾನನಿಗಿಂತ ಹೆಚ್ಚಾಗಿ ಹಣದ ವಿಷಯದಲ್ಲಿ ಯಾರೂ ಕೂಡ ಯಾರನ್ನು ವಂಚನೆ ಮಾಡಿಲ್ಲ.
He has given man a false understanding of the value of money.
ಹಣದ ಮೌಲ್ಯದ ವಿಷಯವಾಗಿ ಸೈತಾನನು ಜನರಿಗೆ ತಪ್ಪಾದ ಅರ್ಥೈಸುವಿಕೆಯನ್ನು ಕೊಟ್ಟಿದ್ದಾನೆ.
He has made people feel that money is more important than God himself.
ಹಣವು ದೇವರಿಗಿಂತ ಅತಿ ಹೆಚ್ಚು ಪ್ರಮುಖವಾದದ್ದು ಎಂಬಂತ ಭಾವನೆಯನ್ನ ಸೈತಾನನು ಜನರಲ್ಲಿ ಮೂಡಿಸಿದ್ದಾನೆ.
That is worse than somebody cheating me of 100,000 rupees.
ನನಗೆ 100,000 ರೂಪಾಯಿಗಳು ಯಾರೋ ಒಂದು ವಂಚನೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ನಾದದ್ದಿದು.
I would rather be cheated of 100,000 rupees than to be cheated in this way that I begin to think in my life that money is more important than God. It's not true.
ಹಣವು ದೇವರಿಗಿಂತ ಅತಿ ಹೆಚ್ಚು ಪ್ರಮುಖವಾದದ್ದು ಎಂಬುದಾಗಿ ನಾನು ಯೋಚಿಸುವುದಕ್ಕಿಂತ ನಾನು 100,000 ರೂಪಾಯಿಗಳಲ್ಲಿ ವಂಚನೆಗೊಳಗಾಗೋದು ಬಹಳ ಉತ್ತಮ.
And yet there are very, very few people who really seen this clearly. Satan deceives them.
ಅನೇಕ ಜನರಲ್ಲಿ ಕೆಲವರು ಮಾತ್ರ ಸೈತಾನನು ನಮ್ಮನ್ನ ವಂಚಿಸಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡಿದ್ದಾರೆ.
Jesus came and brought the clear light of heaven on this issue.
ಈ ಒಂದು ಹಣದ ವಿಷಯದಲ್ಲಿ ಯೇಸು ಸ್ವಾಮಿಯು ಪರಲೋಕದ ಬೆಳಕನ್ನ ನಮಗಾಗಿ ತಂದು ತೋರಿಸಿದ್ದಾನೆ.
I want you to turn to Luke's Gospel chapter 16 and verse 13. Now this is a revolutionary verse.
ಲೂಕಾ 16ನೇ ಅಧ್ಯಾಯ 13ನೇ ವಚನವನ್ನ ನೀವೆಲ್ಲರೂ ನೋಡ್ಕೋಬೇಕು ಅಂತ ನಾನು ಬಯಸ್ತೇನೆ. ಇದು ಒಂದು ಪ್ರಕಟಣೆ ಕೊಡುವಂತ ವಚನವಾಗಿದೆ.
I don't think many Christians have ever read this verse properly.
ನನ್ನ ಯೋಚನೆ ಪ್ರಕಾರ ಅನೇಕ ಕ್ರೈಸ್ತರು ಈ ಒಂದು ವಚನವನ್ನ ಕ್ರಮವಾಗಿ ಓದಿಲ್ಲ.
I myself never read it properly for many years after I was born again. At least 20 years.
ನಾನು ಕೂಡ ಹೊಸದಾಗಿ ಹುಟ್ಟಿದ ನಂತರ ಅನೇಕ ವರ್ಷಗಳ ಕಾಲ, ಅಂದರೆ 20 ವರ್ಷಗಳ ಕಾಲ ಈ ಒಂದು ವಚನವನ್ನ ಕ್ರಮವಾಗಿ ಓದಿಲ್ಲ.
What does it say here? Luke 16 verse 13.
ಲೂಕಾ 16ನೇ ಅಧ್ಯಾಯ 13ನೇ ವಚನದಲ್ಲಿ ಏನಂತ ಹೇಳಲ್ಪಟ್ಟಿದೆ?
Jesus said that no servant can serve two masters.
ಯೇಸು ಸ್ವಾಮಿ ಹೇಳಿದ್ದಾರೆ, ಯಾವ ಸೇವಕನು ಸಹ ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು ಎಂಬುದಾಗಿ.
He's talking about two masters and immediately you begin to think that the two masters are God and Satan.
ಇಲ್ಲಿ ಇಬ್ಬರು ಯಜಮಾನರ ಬಗ್ಗೆ ಮಾತನಾಡಲ್ಪಟ್ಟಿದೆ. ನೀವು ತಕ್ಷಣ ಅಂದ್ಕೊಳ್ಳುತ್ತೀರಾ ಅದು ದೇವರು ಮತ್ತು ಸೈತಾನನು ಎಂಬುದಾಗಿ.
But it's not God and Satan because everybody in the world knows you can't serve God and Satan.
ಅದು ದೇವರು ಮತ್ತು ಸೈತಾನನಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ದೇವರಿಗೆ ಮತ್ತು ಸೈತಾನನಿಗೆ ಇಬ್ಬರಿಗೂ ಒಟ್ಟಿಗೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ.
I would ask you, do you love Satan? You'd all say no. Do you love God? Yes. Can you love God and Satan at the same time? No, you know that clearly.
ನಾನು ನಿಮಗೆ ಈ ರೀತಿಯಾಗಿ ಕೇಳೋದಾದ್ರೆ, ಸೈತಾನನನ್ನ ನೀವು ಹಾಗೆ ಮಾಡ್ತೀರಾ ಅಂದ್ರೆ ಹೌದು ಅಂತೀರಿ, ದೇವರನ್ನ ಪ್ರೀತಿಸ್ತೀರಾ ಅಂದ್ರೆ ಹೌದು ಅಂತೀರಿ, ದೇವರನ್ನ ಮತ್ತು ಸೈತಾನನನ್ನ ಒಟ್ಟಿಗೆ ಪ್ರೀತಿಸ್ತೀರಾ ಎಂದು ಕೇಳುವಾಗ ಇಲ್ಲ ಅಂತೀರಾ, ನಿಮಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ.
Can you serve God and Satan at the same time? No. Are you holding on to God or are you holding on to Satan?
ನೀವು ದೇವರಿಗೆ ಮತ್ತು ಸೈತಾನನಿಗೆ ಇಬ್ಬರಿಗೂ ಒಟ್ಟಿಗೆ ಸೇವೆ ಮಾಡ್ತೀರಾ ಇಲ್ಲ ಅಂತ ಹೇಳ್ತೀರಿ? ನೀವು ದೇವರನ್ನ ಹಿಡ್ಕೊಂಡಿದ್ದೀರಾ ಅಥವಾ ಸೈತಾನನನ್ನು ಹಿಡ್ಕೊಂಡಿದ್ದೀರಾ ಅಂತ ಕೇಳುವಾಗ ನಿಶ್ಚಯವಾಗಿ ನೀವು ಹೇಳ್ತೀರಾ ನಾನು ದೇವರನ್ನೇ ಹಿಡ್ಕೊಂಡಿದ್ದೀನಿ ಎಂಬುದಾಗಿ.
So that's not an issue.
ನೀವು ಸೈತಾನನೊಟ್ಟಿಗೆ ಯಾವುದೇ ರೀತಿ ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಆತನನ್ನ ತಿರಸ್ಕರಿಸ್ತೀರಾ ಎಂಬುದಾಗಿ ಕೇಳಿದ್ರೆ ಹೌದು ಅಂತೀರಾ. ಹಾಗಾಗಿ ಅದೊಂದು ವಿಷಯನೇ ಅಲ್ಲ ನಿಮಗೆ.
If the two masters were God and Satan, there's no need even to talk about it.
ಇಬ್ಬರು ಯಜಮಾನರು ಅಂತ ದೇವರು ಮತ್ತು ಸೈತಾನನು ಅಂತ ಆಗಿದ್ರೆ ಅದರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇರ್ತಿರಲಿಲ್ಲ.
But here Jesus said the two masters are God and Mammon.
ಇಲ್ಲಿ ಇಬ್ಬರು ಯಜಮಾನರು ಯಾರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಒಂದು ದೇವರು ಮತ್ತೊಂದು ಧನ.
Mammon means money and material riches, material things.
ಧನ ಎಂದರೆ ಹಣ ಮತ್ತು ಭೌತಿಕ ಐಶ್ವರ್ಯ, ಒಂದು ರೀತಿ ಭೌತಿಕ ಸಂಗತಿಗಳು ಎಂಬುದಾಗಿ ಹೇಳಬಹುದು.
And what did he say in relation to these two masters? Now listen very carefully.
ಈ ಎರಡು ಯಜಮಾನರ ಬಗ್ಗೆ ಯೇಸು ಸ್ವಾಮಿ ಏನಂತ ಹೇಳಿದ್ದಾರೆ ಗಮನವಿಟ್ಟು ಕೇಳಿಕೊಳ್ಳ್ರಿ.
You must hate the one and love the other.
ನೀವು ಒಬ್ಬರನ್ನ ದ್ವೇಷಿಸಿಬಿಟ್ಟು ಇನ್ನೊಬ್ಬರನ್ನ ಪ್ರೀತಿಸಬೇಕು.
Listen carefully again. This is the words of Jesus because Jesus is bringing the light of heaven upon this area of God and money. And he was pointing out here that money is a master and God is a master. And you can't serve two masters because both masters will call you to do something.
ಮತ್ತೊಮ್ಮೆ ಇದನ್ನ ಗಮನವಿಟ್ಟು ಕೇಳಿಕೊಳ್ಳ್ರಿ. ಇವು ಯೇಸುವಿನ ಮಾತುಗಳಾಗಿವೆ. ಯೇಸು ಪರಲೋಕದ ಬೆಳಕನ್ನ ಹಣ ಮತ್ತು ದೇವರ ವಿಷಯದಲ್ಲಿ ತರುತ್ತಿದ್ದಾನೆ. ಯೇಸು ಇಲ್ಲಿ ಒತ್ತಿ ಹೇಳುತ್ತಿರೋದೇನಪ್ಪ ಅಂದ್ರೆ ಹಣವು ಯಜಮಾನವಾಗಿದೆ ಮತ್ತು ದೇವರು ಕೂಡ ಯಜಮಾನನಾಗಿದ್ದಾನೆ. ಇಬ್ಬರಿಗೂ ಒಟ್ಟಾಗಿ ನೀವು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಇಬ್ಬರೂ ಯಜಮಾನರು ಏನೋ ಒಂದನ್ನು ಮಾಡ್ಲಿಕ್ಕೆ ನಿಮ್ಮನ್ನ ಕರೆಯುತ್ತಾರೆ.
God calls you to do something and money calls you to do something and you have to make a choice which one you're going to obey.
ದೇವರು ಕೂಡ ಏನೋ ಒಂದನ್ನು ಮಾಡ್ಲಿಕ್ಕೆ ನಿಮ್ಮನ್ನ ಕರೀತಾರೆ, ಹಣವು ಕೂಡ ನಿಮ್ಮನ್ನ ಏನೋ ಒಂದು ಮಾಡ್ಲಿಕ್ಕೆ ಕರೆಯುತ್ತದೆ. ನೀವು ಆಯ್ಕೆ ಮಾಡ್ಕೋಬೇಕು ಯಾವುದಕ್ಕೆ ನಾನು ವಿಧೇಯನಾಗಲಿ ಎಂಬುದಾಗಿ.
It's so clear here, first of all, that you have to make a break with one of these masters.
ಇಲ್ಲಿ ಸ್ಪಷ್ಟವಾಗಿ ಹೇಳಿರೋದೇನಪ್ಪ ಅಂದ್ರೆ ಒಬ್ಬ ಯಜಮಾನನೊಟ್ಟಿಗೆ ಸಂಪರ್ಕವನ್ನ ನೀವು ಕಡಿತ ಮಾಡ್ಕೋಬೇಕು ಎಂಬುದಾಗಿ.
ಯು ಹ್ಯಾವ್ ಟು ಡಿಸೈಡ್ ವಿಚ್ ಒನ್ ಯು ಆರ್ ಗೋಯಿಂಗ್ ಟು ಸರ್ವ್.
ನೀವು ಯಾರನ್ನ ಸೇವೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಎಂಬುದಾಗಿ ನೀವು ಹಿಂದೆ ನಿರ್ಧರಿಸಿಕೊಳ್ಳಬೇಕು.
ಇಸ್ ನಾಟ್ ಟಾಕಿಂಗ್ ಅಬೌಟ್ ದಿ ಯೂಸ್ ಆಫ್ ಮನಿ.
ಅದು ಹಣವನ್ನ ಉಪಯೋಗಿಸೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲಿ.
ಮನಿ ಈಸ್ ಅ ಗುಡ್ ಸರ್ವೆಂಟ್ ಬಟ್ ಎ ಟೆರಬಲ್ ಮಾಸ್ಟರ್. ರಿಮೆಂಬರ್ ದಟ್.
ಹಣವು ಒಳ್ಳೆಯ ಸೇವಕವಾಗಿದೆ ಆದರೆ ಭಯಂಕರ ಯಜಮಾನವಾಗಿದೆ, ಇದನ್ನ ಯಾವತ್ತೂ ನೆನಪಿಡಿ.
ಇಟ್ಸ್ ಲೈಕ್ ಫೈರ್. Fire is a good servant but a terrible master.
ಇದು ಒಂದು ರೀತಿ ಬೆಂಕಿಯ ರೀತಿಯಲ್ಲಿ. ಬೆಂಕಿಯು ಒಳ್ಳೆ ಸೇವಕ, ಅದೇ ರೀತಿ ಭಯಂಕರ ಯಜಮಾನವಾಗಿದೆ.
You use fire and you keep the fire under control in the kitchen, in the gas stove. That's okay.
ನೀವು ಬೆಂಕಿಯನ್ನ ಉಪಯೋಗಿಸ್ತೀರಿ, ಅದನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ, ಅದನ್ನ ಅಡಿಗೆ ಮನೆಯಲ್ಲಿ ಉಪಯೋಗಿಸ್ತೀರಿ ನೀವು, ಅದು ಪರವಾಗಿಲ್ಲ, ಒಳ್ಳೇದು.
But if you let that fire go out of control, what happens? Your whole house is burnt up.
ಆ ಬೆಂಕಿಯು ನಿಯಂತ್ರಣ ತಪ್ಪಿ ಹೋಗ್ತಾ ಇತ್ತು ಅಂದ್ರೆ ಏನಾಗತ್ತೆ? ನಿಮ್ಮ ಇಡೀ ಮನೆ ಸುಟ್ಟು ಕರಕಲಾಗತ್ತೆ.
And if you can treat money like that, as a servant, keep it under control like you keep the fire on the gas stove under control, and it's a wonderful servant.
ಹಣವನ್ನ ನೀವು ಸೇವಕನ ರೀತಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಾದ್ರೆ ಹೇಗೆ ಬೆಂಕಿಯನ್ನ ಅಡುಗೆ ಮನೆಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ತಿರಲ ಹಾಗೆ, ಆಗ ಅದು ಒಂದು ರೀತಿ ಹಣವು ಅದ್ಭುತ ಸೇವಕವಾಗುತ್ತದೆ ನಿಮಗೆ.
ವೆರಿ ವೆರಿ ಯೂಸ್ಫುಲ್. ಹೌ ಕ್ಯಾನ್ ಯು ಲಿವ್ ಇನ್ ದ ವರ್ಲ್ಡ್ ವಿದೌಟ್ ಮನಿ? ಯೂಸ್ಫುಲ್ ಫಾರ್ ಫುಡ್, ಕ್ಲೋದಿಂಗ್, ಎಜುಕೇಶನ್, ಹೌಸಿಂಗ್ ಅಂಡ್ ಎವ್ರಿಥಿಂಗ್, ಈವನ್ ಇನ್ ಗಾಡ್ಸ್ ವರ್ಕ್.
ಹಣವು ತುಂಬಾ ಉಪಯೋಗಕ್ಕೆ ಬರುವಂತದ್ದಾಗಿದೆ. ಹೇಗೆ ನೀವು ಹಣವಿಲ್ಲದೆ ಈ ಲೋಕದಲ್ಲಿ ಜೀವಿಸ್ತೀರಿ? ವಿದ್ಯಾಭ್ಯಾಸ, ಮನೆ, ಬಟ್ಟೆ ಕೊಂಡುಕೊಳ್ಳಲು ಮತ್ತು ದೇವರ ಕೆಲಸಕ್ಕೂ ಸಹ ಹಣವು ಅವಶ್ಯಕತೆ ಇದೆ.
ಮನಿ ಇಸ್ ರಿಕ್ವೈರ್ಡ್ ಫಾರ್ ಗಾಡ್ಸ್ ವರ್ಕ್.
ದೇವರ ಕೆಲಸಕ್ಕೆ ಹಣದ ಅಗತ್ಯತೆ ಖಂಡಿತ ಇದೆ.
ಮನಿ ಕ್ಯಾನ್ ಹೆಲ್ಪ್ ದ ಪೂರ್, ಬಟ್ ವೆನ್ ಮನಿ ಟೇಕ್ಸ್ ಓವರ್ ಅ ಪರ್ಸನ್ಸ್ ಲೈಫ್, ಯು ನೋ ವಾಟ್ ಇಟ್ಸ್ ಲೈಕ್.
ಹಣದ ಅವಶ್ಯಕತೆ ಬಡವರಿಗೆ ತುಂಬಾ ಇದೆ. ಹಣವು ಒಬ್ಬ ಮನುಷ್ಯನ ಜೀವಿತವನ್ನ ನಿಯಂತ್ರಣಕ್ಕೆ ಹಿಡ್ಕೊಳ್ಳೋದಾದ್ರೆ ಏನಾಗತ್ತೆ ಗೊತ್ತಾ ನಿಮಗೆ?
ಇಟ್ಸ್ ಲೈಕ್ ದ ಹೌಸ್ ಕ್ಯಾಚಿಂಗ್ ಫೈರ್.
ಅದು ಬೆಂಕಿಯು ಮನೆಯನ್ನ ಸುಟ್ಟು ಕರಕಲು ಮಾಡಿದ ಹಾಗಿರುತ್ತದೆ.
ಇಟ್ ಡಿಸ್ಟ್ರಾಯ್ಸ್ ದ ಹೋಲ್ ಹೌಸ್.
ಅದು ಇಡೀ ಮನೆಯನ್ನ ಸುಟ್ಟು ಕರಕಲನ್ನಾಗಿ ಮಾಡುತ್ತದೆ.
ಸೊ ವೇರ್ ನಾಟ್ ಅಗೇನ್ಸ್ಟ್ ಮನಿ, ಜಸ್ಟ್ ಲೈಕ್ ವೇರ್ ನಾಟ್ ಅಗೇನ್ಸ್ಟ್ ಫೈರ್, ಬಟ್ ವಿ ಸೇ ಬಿ ಕೇರ್ಫುಲ್ ವೆನ್ ಯು ಹ್ಯಾಂಡಲ್ ಫೈರ್.
ಬೆಂಕಿಯ ವಿರುದ್ಧವಾಗಿ ನಾವು ಹೇಗಿಲ್ವೋ ಅದೇ ರೀತಿ ಹಣದ ವಿರುದ್ಧವಾಗೂ ಕೂಡ ನಾವಿಲ್ಲ. ಆದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ರಿ ಬೆಂಕಿಯನ್ನ ಉಪಯೋಗಿಸುವ ಹಾಗೆ.
ಫೈರ್ ಇಸ್ ವೆರಿ ಡೇಂಜರಸ್.
ಬೆಂಕಿಯು ತುಂಬಾ ಅಪಾಯಕಾರಿಯಾದದ್ದು.
ಡೋಂಟ್ ಬಿ ಕೇರ್ಲೆಸ್ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ಫೈರ್. ಸೋ ಮೆನಿ ಪೀಪಲ್ ಹ್ಯಾವ್ ಡೈಡ್.
ಬೆಂಕಿಯನ್ನ ನಿರ್ವಹಿಸುವಾಗ ಅಜಾಗರೂಕರಾಗಬೇಡ್ರಿ. ಅನೇಕರು ಬೆಂಕಿಯಿಂದ ಸತ್ತಿದ್ದಾರೆ.
ಬೈ ಬೀಂಗ್ ಬರ್ನ್ಟ್ ಇನ್ ದ ಕಿಚನ್ ಬಿಕಾಸ್ ದೇ ವರ್ ಕೇರ್ಲೆಸ್ ವಿತ್ ಫೈರ್.
ಬೆಂಕಿಯು ಅಡಿಗೆ ಮನೆಯಲ್ಲಿ ಇರುವಾಗ ಅದರ ಜೊತೆ ಅಜಾಗರೂಕತೆಯಿಂದಿದ್ದಕ್ಕಾಗಿ ಅನೇಕರು ಸತ್ತಿದ್ದಾರೆ.
ಅಂಡ್ ಮೆನಿ ಮೋರ್ ಪೀಪಲ್ ಹ್ಯಾವ್ ಡೈಡ್ ಬಿಕಾಸ್ ದೇ ವರ್ ಕೇರ್ಲೆಸ್ ವಿತ್ ಮನಿ.
ಅದೇ ರೀತಿ ಅನೇಕರು ಸತ್ತಿದ್ದಾರೆ ಹಣದ ವಿಷಯವಾಗಿ ಅಜಾಗರೂಕತೆಯಿಂದ ಇದ್ದಿದ್ದಕ್ಕಾಗಿ.
ಆರ್ ಯು ಆಸ್ ಕೇರ್ಫುಲ್ ಇನ್ ಹ್ಯಾಂಡ್ಲಿಂಗ್ ಮನಿ ಆಸ್ ಯು ಆರ್ ಇನ್ ಹ್ಯಾಂಡ್ಲಿಂಗ್ ಫೈರ್? ಆಕ್ಚುಲಿ ಯು ಶುಡ್ ಬಿ ಮೋರ್ ಕೇರ್ಫುಲ್ ಬಿಕಾಸ್ ಮನಿ ಇಸ್ ಮೋರ್ ಡೇಂಜರಸ್ ದನ್ ಫೈರ್.
ಬೆಂಕಿಯನ್ನ ನಿರ್ವಹಿಸುವಂತ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರುವ ಮೇರೆಗೆ ಹಣದ ವಿಷಯದಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ಇದ್ದೀರಾ? ಒಂದು ವಿಷಯ ಏನಪ್ಪ ಅಂದ್ರೆ ಹಣವು ಬೆಂಕಿಗಿಂತ ಹೆಚ್ಚು ಅಪಾಯವಾದದ್ದು.
ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ಇಟ್ಸ್ ಪ್ರಾಪರ್ ಪರ್ಸ್ಪೆಕ್ಟಿವ್ ಅಂಡ್ ಪ್ರಾಪರ್ ಬ್ಯಾಲೆನ್ಸ್.
ಇದನ್ನ ನೀವು ಒಂದ್ ರೀತಿ ಸಮತೋಲನದಿಂದ ಮತ್ತು ಕ್ರಮವಾಗಿ ಅರ್ಥ ಮಾಡಿಕೊಳ್ಳಬೇಕು.
ವಿ ಆರ್ ನಾಟ್ ಟ್ರೀಚಿಂಗ್ ಸಮ್ ಟೈಪ್ ಆಫ್ ಸನ್ಯಾಸಿ ಟೈಪ್ ಆಫ್ ಲೈಫ್ ಆರ್ ಬೀಯಿಂಗ್ ಎ ಹರ್ಮಿಟ್ ಆರ್ ಎ ಮಂಕ್ ಆರ್ ಎ ನನ್ ಆರ್ ಎನಿ ಸಚ್ ಥಿಂಗ್. ದಟ್ಸ್ ನಾಟ್ ವಾಟ್ ಐ ಆಮ್ ಪ್ರೀಚಿಂಗ್.
ಸನ್ಯಾಸಿ ತರ ನೀವು ಜೀವಿಸಬೇಕು ಅಥವಾ ಭಿಕ್ಷುಕನ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ನಾನು ಬೋಧನೆ ಮಾಡ್ತಿಲ್ಲ. ನನ್ನ ಬೋಧನೆ ಆ ರೀತಿಯಾಗಿ ಇಲ್ಲ.
ಐ ಆಮ್ ಟಾಕಿಂಗ್ ಅಬೌಟ್ ಲಿವಿಂಗ್ ಎ ನಾರ್ಮಲ್ ಲೈಫ್, ಅರ್ನಿಂಗ್ ಯೋರ್ ಲಿವಿಂಗ್ ಇನ್ ವಾಟ್ ಎವರ್ ಪ್ರೊಫೆಷನ್ ಯು ಡೂ, ಅರ್ನಿಂಗ್ ಮನಿ ಅಂಡ್ ಬೈ ಆಲ್ ಮೀನ್ಸ್ ಅರ್ನ್ ಅಸ್ ಮಚ್ ಅಸ್ ಯು ಕ್ಯಾನ್ ವಿದೌಟ್ ಡಿಸ್ಟ್ರಾಯಿಂಗ್ ಯೋರ್ ಸೋಲ್ ಅಂಡ್ ವಿದೌಟ್ ನೆಗ್ಲೆಕ್ಟಿಂಗ್ ಯೋರ್ ಫ್ಯಾಮಿಲಿ, ಪುಟಿಂಗ್ ಗಾಡ್ಸ್ ಕಿಂಗ್ಡಮ್ ಫಸ್ಟ್.
ನಾನು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಪ್ಪ ಅಂದ್ರೆ ಕ್ರಮಬದ್ಧವಾದ ಜೀವಿತವನ್ನ ಜೀವಿಸುವುದರ ಬಗ್ಗೆ ಮತ್ತು ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಹಣವನ್ನ ಗಳಿಸುವುದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನೀವು ಏನೇ ಕೆಲಸ ಮಾಡಿದರೂ ಸಹ ಹಣವನ್ನ ಗಳಿಸಿ, ತಪ್ಪೇನಿಲ್ಲ. ಆದರೆ ನಿಮ್ಮ ಆತ್ಮವನ್ನ ನಷ್ಟಪಡಿಸಿಕೊಳ್ಳದ ಹಾಗೆ ಮತ್ತು ನಿಮ್ಮ ಕುಟುಂಬವನ್ನು ಅಲಕ್ಷ್ಯ ಮಾಡದ ಹಾಗೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗಳಿಸಿ. ಮೊದಲು ದೇವರ ರಾಜ್ಯವನ್ನು ಹುಡುಕುವವರಾಗಿರ್ರಿ.
ಬಟ್ ಒನ್ಸ್ ಯು ಅರ್ನ್ ಇಟ್, ರಿಮೆಂಬರ್ ದಟ್ ವಾಟ್ ಯು ಅರ್ನ್ ಇಸ್ ಲೈಕ್ ಎ ಫೈರ್.
ಆದರೆ ಒಂದನ್ನ ನೆನಪಿಡ್ರಿ, ನೀವು ಒಂದು ಬಾರಿ ಗಳಿಸಿದಾಗ ಆ ಹಣವು ಒಂದ್ ರೀತಿ ಬೆಂಕಿಯ ರೀತಿಯಲ್ಲಿ ಇರುತ್ತದೆ.
ಕೀಪ್ ಇಟ್ ಅಂಡರ್ ಕಂಟ್ರೋಲ್, ಕೀಪ್ ಇಟ್ ಆಸ್ ಯುವರ್ ಸರ್ವೆಂಟ್.
ಹಣವನ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ರಿ, ಅದನ್ನ ನಿಮ್ಮ ಸೇವಕನ ರೀತಿಯಲ್ಲಿ ಇಟ್ಕೊಳ್ರಿ.
ಸಪೋಸಿಂಗ್, ಲೆಟ್ ಮೀ ಯೂಸ್ ಅನದರ್ ಇಲ್ಲಸ್ಟ್ರೇಷನ್. ಸಪೋಸಿಂಗ್ ಯು ಗಾಟ್ ಎ ಸರ್ವೆಂಟ್ ಇನ್ ಯುವರ್ ಹೌಸ್ ಅಂಡ್ ದ ಸರ್ವೆಂಟ್ ಬಿಕಮ್ಸ್ ಲೈಕ್ ಎ ಮಿಸ್ಟ್ರೆಸ್ ಆರ್ ಎ ಮಾಸ್ಟರ್ ರನ್ನಿಂಗ್ ದ ಹೌಸ್ ಅಂಡ್ ಯು ಹೂ ಆರ್ ದ ಮಾಸ್ಟರ್ ಆಫ್ ದ ಹೌಸ್ ಆರ್ ದ ಮಿಸ್ಟ್ರೆಸ್ ಆಫ್ ದ ಹೌಸ್ ಹ್ಯಾವ್ ಬೀನ್ ರಿಡ್ಯೂಸ್ಡ್ ಟು ದ ಪ್ಲೇಸ್ ಆಫ್ ಎ ಸರ್ವೆಂಟ್ ಅಂಡ್ ಯುವರ್ ಸರ್ವೆಂಟ್ ಇಸ್ ಬಾಸಿಂಗ್ ಯು, ಟೆಲಿಂಗ್ ಯು ಟು ಸಿಟ್ ಡೌನ್ ಅಂಡ್ ಗೆಟ್ ಅಪ್ ಅಂಡ್ ಗೋ ಹಿಯರ್ ಅಂಡ್ ಗೋ ದೇರ್. ಅಲ್ಟಿಮೇಟ್ಲಿ ದ ಸರ್ವೆಂಟ್ ಇಸ್ ಟೇಕನ್ ಓವರ್ ದ ಹೌಸ್.
ಇನ್ನೊಂದು ಉದಾಹರಣೆಯನ್ನು ನಿಮಗೆ ಕೂಡ ಬಯಸ್ತೇನೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವು ಸೇವಕರನ್ನ ಹೊಂದಿದ್ರಿ ಅಂತ ಅನ್ಕೊಳ್ಳಿ. ಆ ಸೇವಕನು ನಿಮ್ಮ ಮನೆಯಲ್ಲಿ ಆತನೇ ಯಜಮಾನನಂತೆ ವರ್ತಿಸಿ ನೀವು ಯಜಮಾನನಾಗಿರ್ಬೇಕು ನಿಮ್ಮ ಮನೆಗೆ. ಆದರೆ ಸೇವಕನೇ ನಿಮ್ಮ ಮನೆಯಲ್ಲಿ ಯಜಮಾನನಂತೆ ವರ್ತಿಸಿ ಕೂತ್ಕೋ, ನಿಂತ್ಕೋ, ಅಲ್ಲಿಗೋಗು, ಇಲ್ಲಿಗೋಗು ಅಂತ ಹೇಳೋದಾದ್ರೆ ನಿಮ್ಮ ಮನೆಯ ಹಿಡಿತವನ್ನ ಆ ಸೇವಕನು ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಅದರ ಅರ್ಥ.
What a tragedy that is. The servant who came to help in the house has become the mistress.
ಒಂದು ಮನೆಯಲ್ಲಿ ಒಬ್ಬ ಸೇವಕನು ಸಹಾಯ ಮಾಡಲು ತೆರಳುತ್ತಾನೆ, ಆದರೆ ಆತನೇ ಯಜಮಾನನಂತೆ ವರ್ತಿಸುವುದು ಎಷ್ಟೋ ದುರಂತ ಅಲ್ವಾ ಇದು?
This is exactly what has happened with many Christians.
ಅನೇಕ ಕ್ರೈಸ್ತರಲ್ಲಿ ಆಗುವಂತದ್ದು ಇದೇ ಆಗಿದೆ.
Money has not been kept in the place of a servant.
ಹಣವು ಅನೇಕ ಕ್ರೈಸ್ತರ ಜೀವಿತದಲ್ಲಿ ಸೇವಕನ ರೀತಿಯಲ್ಲಿ ಇಡಲ್ಪಟ್ಟಿಲ್ಲ.
There are many unrealistic attitudes towards money among Christians.
ಅನೇಕ ಕ್ರೈಸ್ತರ ಮಧ್ಯದಲ್ಲಿ ಹಣದ ಕಡೆಗಿನ ಮನೋಭಾವವು ಯಥಾರ್ಥವಿಲ್ಲದಂತದ್ದಾಗಿದೆ.
Some people have preached extreme things which are unrealistic and impossible to live by.
ಕೆಲವು ಜನರು ದೊಡ್ಡ ದೊಡ್ಡ ಸಂಗತಿಗಳನ್ನು ಬೋಧಿಸುತ್ತಾರೆ, ಅವು ವಾಸ್ತವಾಂಶವಿಲ್ಲದ್ದು ಮತ್ತು ಜೀವಿಸಲು ಅಸಾಧ್ಯವಾಗಿರುವಂತಹ ಬೋಧನೆಗಳಾಗಿವೆ.
God hasn't called everybody to be a sannyasi or a hermit. God hasn't called everybody to be a full-time worker, to give up their jobs. Only one in a thousand. The rest 999 of them must be in a secular job, but they must know how to handle money.
ದೇವರು ಎಲ್ಲರನ್ನು ಸನ್ಯಾಸಿ ಅಥವಾ ಎಲ್ಲವನ್ನು ಬಿಟ್ಟು ಜೀವಿಸಬೇಕು ಎಂಬುದಕ್ಕೆ ಕರೆದಿಲ್ಲ. ಅದೇ ರೀತಿ ದೇವರು ಎಲ್ಲರನ್ನ ತಮ್ಮ ಇಹಲೋಕದ ಕೆಲಸವನ್ನ ಬಿಟ್ಬಿಟ್ಟು ಪೂರ್ಣಾವಧಿ ಸೇವಕರಾಗಿರಬೇಕು ಅಂತಾನು ಸಹ ಕರೆದಿಲ್ಲ. ಸಾವಿರದಲ್ಲಿ ಒಬ್ಬರನ್ನ ಆ ರೀತಿಯಾಗಿ ಕರೆದಿದ್ದಾರೆ. ಇನ್ನ ಮಿಕ್ಕ 999 ಜನ ಇಹಲೋಕದ ಕೆಲಸವನ್ನ ಹೊಂದ್ಕೊಂಡಿರ್ಬೇಕು ಮತ್ತು ಹಣವನ್ನ ಹೇಗೆ ನಿರ್ವಹಿಸಬೇಕು ಎಂಬುದಾಗಿ ಗೊತ್ತು ಮಾಡಿಕೊಂಡಿರಬೇಕು.
ಟು ಸೀ ದ ರಿಲೇಶನ್ಶಿಪ್ ದಟ್ ಗಾಡ್ ಶುಡ್ ಹ್ಯಾವ್ ಅಂಡ್ ಮನಿ ಶುಡ್ ಹ್ಯಾವ್, ಲೆಟ್ಸ್ ಟೇಕ್ ಅನ್ ಇಲ್ಲಸ್ಟ್ರೇಷನ್ ಫ್ರಮ್ ವಾಟ್ ಐ ಸೆಡ್ ಅರ್ಲಿಯರ್.
ದೇವರು ಹೊಂದಿರುವಂತ ಸಂಬಂಧವನ್ನ ಮತ್ತು ಹಣವು ಹೊಂದಿರುವಂತ ಸಂಬಂಧವನ್ನ ನೋಡ್ರಿ. ನಾನು ಈ ಮುಂಚೆ ಉಪಯೋಗಿಸಿದಂತ ಒಂದು ಉದಾಹರಣೆಯನ್ನ ನೋಡಿಕೊಳ್ಳೋಣ.
ಹಿಯರ್ ಇಸ್ ಯುವರ್ ಹಸ್ಬೆಂಡ್ ಇನ್ ಯುವರ್ ಹೋಮ್ ಅಂಡ್ ಹಿಯರ್ ಇಸ್ ಅ ಮ್ಯಾನ್ ಹೂ ವರ್ಕ್ಸ್ ಆಸ್ ಅ ಸರ್ವೆಂಟ್, ಅ ಗಾರ್ಡನರ್ ಇನ್ ಯುವರ್ ಹೋಮ್ ಆರ್ ಅ ಕುಕ್.
ನಿಮ್ಮ ಮನೆಯಲ್ಲಿ ಗಂಡ ಇರ್ತಾರೆ, ಅದೇ ರೀತಿ ನಿಮ್ಮ ಮನೆಯಲ್ಲಿ ಸೇವಕರಾಗಿದ್ದುಕೊಂಡಂತ ಅಡಿಗೆ ಮಾಡುವವರು ಅಥವಾ ಮಾಲಿ ಇನ್ನೂ ಅನೇಕ ಸೇವಕರು ನಿಮ್ಮ ಮನೆಯಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳಿ.
ನೌ ಇಟ್ಸ್ ಯೂಸ್ಫುಲ್ ಟು ಹ್ಯಾವ್ ಸಂಬಡಿ ಹೂ ಇಸ್ ಡೂಯಿಂಗ್ ದಿ ಗಾರ್ಡನಿಂಗ್ ಆರ್ ದಿ ಕುಕಿಂಗ್, ಬಟ್ ಇಫ್ ಯು ಬಿಗಿನ್ ಟು ಲವ್ ದಟ್ ಕುಕ್ ಮೋರ್ ದನ್ ಯುವರ್ ಹಸ್ಬೆಂಡ್, ಸಮಥಿಂಗ್ ಇಸ್ ಗಾನ್ ರಾಂಗ್.
ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡುವಂತ ಸಹಾಯಕರು ಅಥವಾ ಮಾಲಿ ಅಂತವರು ಯಾರಾದರೂ ಇದ್ರೆ ಉಪಯೋಗಕ್ಕೆ ಬರುವಂತದ್ದು ಒಳ್ಳೆಯದು. ಆದ್ರೆ ನೀವು ನಿಮ್ಮ ಗಂಡನನ್ನ ಬಿಟ್ಬಿಟ್ಟು ಅಡುಗೆ ಮಾಡುವಂತ ಸೇವಕನನ್ನ ಅಥವಾ ಮಾಲಿಯನ್ನ ಗಂಡನಿಗಿಂತ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಪ್ರಾರಂಭಿಸಿದ್ರೆ ಏನೋ ಒಂದು ತಪ್ಪಾಗಿದೆ ಎಂಬುದಾಗಿ ಅರ್ಥ.
See, that's the problem with many believers.
ಅನೇಕ ವಿಶ್ವಾಸಿಗಳಲ್ಲಿ ಇರುವಂತ ಸಮಸ್ಯೆ ಇದೇ ಆಗಿದೆ.
Money is all right when it's kept in its place. They've started loving the servant and forgotten about their husband.
ಹಣವನ್ನ ಸರಿಯಾದ ಜಾಗದಲ್ಲಿ ನಿಮ್ಮ ಜೀವಿತದಲ್ಲಿ ಇಡೋದಾದ್ರೆ ಸಮಸ್ಯೆ ಇಲ್ಲ. ಆದ್ರೆ ಹೆಂಡತಿಯು ತನ್ನ ಸೇವಕನನ್ನ ಹೆಚ್ಚು ಪ್ರೀತಿಸಿ ತನ್ನ ಗಂಡನನ್ನ ಮರೆಯೋದಾದ್ರೆ,
it's like the wife going and marrying the servant man or the gardener and forgetting all about her husband. This is an accurate picture of what's happened to many Christians.
ಹೆಂಡತಿಯು ತನ್ನ ಗಂಡನನ್ನ ಮರೆತುಬಿಟ್ಟು ಅಡುಗೆ ಮಾಡುವಂತವನನ್ನ ಮತ್ತು ಸೇವಕನನ್ನ ಮದುವೆ ಆಗ್ಬಿಟ್ರೆ ಹೇಗಿರುತ್ತೆ, ಅದೇ ರೀತಿಯ ಚಿತ್ರಣವು ಇಂದು ಅನೇಕ ವಿಶ್ವಾಸಿಗಳಲ್ಲಿ ಕಂಡು ಬರ್ತಾ ಇದೆ.
And they've destroyed their lives. They've divorced their relationship with God.
ಅನೇಕ ವಿಶ್ವಾಸಿಗಳು ದೇವರ ಜೊತೆಗಿನ ಸಂಬಂಧವನ್ನ ಕಡಿತ ಮಾಡಿಕೊಂಡು ಆತನಿಗೆ ವಿಚ್ಛೇದನ ಕೊಡುವ ಮುಖಾಂತರ ತಮ್ಮ ಜೀವಿತವನ್ನ ನಾಶ ಮಾಡಿಕೊಳ್ಳುತ್ತಿದ್ದಾರೆ.
So what am I saying? Get rid of the gardener? Get rid of the servant? No.
ನಾನು ಹಾಗಾದ್ರೆ ಏನ್ ಹೇಳ್ತಾ ಇದ್ದೀನಿ, ಸೇವಕರನ್ನ ಮತ್ತು ಅಡಿಗೆ ಮಾಡುವಂತವ್ರನ್ನ ಹೊರಗಿಡಬೇಕು ಅಂತನ? ಇಲ್ಲ.
By all means keep the gardener, keep the servant, but keep them in their proper place.
ನಿಮ್ಮ ಮನೆಯಲ್ಲಿ ಸೇವಕರನ್ನ ಅಡಿಗೆ ಮಾಡುವಂತವರನ್ನ ಮಾಲಿಯನ್ನ ಇಟ್ಕೊಳ್ರಿ, ಆದ್ರೆ ಇಡುವಂತ ಜಾಗದಲ್ಲಿ ಅವರುಗಳನ್ನ ಕ್ರಮವಾಗಿ ಇಡ್ರಿ.
And you be devoted to your husband. Be devoted to God.
ನೀವು ನಿಮ್ಮ ಗಂಡನನ್ನ ಪ್ರೀತಿಸುವಂತವರಾಗಿರ್ಬೇಕು. ಅದೇ ರೀತಿ ದೇವರಿಗೆ ಮಾತ್ರ ನೀವು ಹೆಚ್ಚಿನ ಪ್ರೀತಿಯನ್ನ ತೋರಿಸುವಂತವರಾಗಿರ್ಬೇಕು.
Be so devoted to the Lord Jesus Christ that money has no value for you. It's kept as a servant.
ನೀವು ಕರ್ತನಾದ ಯೇಸುಕ್ರಿಸ್ತನನ್ನ ಹೆಚ್ಚು ಪ್ರೀತಿಸುವಾಗ ಹಣವು ನಿಮಗೆ ಹೆಚ್ಚು ಮೌಲ್ಯವೆಂದು ಎಣಿಸುವುದಿಲ್ಲ. ಅದು ನಿಮ್ಮ ಸೇವಕನಾಗಿ ಇರುತ್ತದೆ ಮತ್ತು ಇಡಬೇಕಾದಂತ ಜಾಗದಲ್ಲಿ ಇರುತ್ತದೆ.
You know how you and your husband will go out together and the servant, he doesn't come into the picture at all. No.
ನಿಮಗೆ ಗೊತ್ತಲ್ವಾ, ಒಬ್ಬ ಗಂಡ ಹೆಂಡತಿ ಹೊರಗೆ ಒಟ್ಟಾಗಿ ಅನ್ಯೋನ್ಯತೆಯಿಂದ ಹೋಗ್ತಾರೆ, ಸುತ್ತಾಡ್ತಾರೆ, ಆದ್ರೆ ನಿಮ್ಮ ಜೊತೆ ಸೇವಕನು ಬರೋದಿಲ್ಲ, ಖಂಡಿತವಾಗಿ ಬರೋದಿಲ್ಲ.
He may be works in the fields for you. He doesn't come in the picture when you and your husband go out. You're living with your husband, not with your servant man.
ಸೇವಕನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಬಹುದು ನಿಮಗಾಗಿ, ಆದ್ರೆ ನೀವು ಮತ್ತು ನಿಮ್ಮ ಗಂಡನು ಒಟ್ಟಾಗಿ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗುವಾಗ ಸೇವಕನು ನಿಮ್ಮ ಜೊತೆ ಬರೋದಿಲ್ಲ, ಯಾಕೆಂದ್ರೆ ನೀವು ನಿಮ್ಮ ಗಂಡನ ಜೊತೆ ಜೀವಿಸ್ತಿರ್ತೀರಿ ಹೊರತು ಸೇವಕನ ಜೊತೆ ಅಲ್ಲ.
And that's what Jesus said here. You must hate the one and love the other.
ಯೇಸು ಇಲ್ಲಿ ಹೇಳಿರುವಂತದ್ದು ಅದೇ ಆಗಿದೆ, ನೀವು ಒಬ್ಬರನ್ನ ದ್ವೇಷಿಸಿ ಮತ್ತೊಬ್ಬರನ್ನ ಪ್ರೀತಿಸಬೇಕು.
Can you say that your relationship with God, money is like that, that you hate one and love the other?
ದೇವರು ಮತ್ತು ಹಣದ ವಿಷಯವಾಗಿ ನೀವು ಹೀಗೆ ಹೇಳಬಲ್ಲಿರಾ, ನಾನು ಒಬ್ಬರನ್ನ ದ್ವೇಷ ಮಾಡ್ತೀನಿ ಮತ್ತೊಬ್ಬರನ್ನ ಪ್ರೀತಿಸ್ತೀನಿ ಎಂಬುದಾಗಿ?
You love God so much that your interest in money can be compared to hatred. And he said you must hold on to one and despise the other.
ನೀವು ದೇವರನ್ನ ಹೆಚ್ಚು ಪ್ರೀತಿಸುವಾಗ ಹಣವನ್ನ ಸಂಪೂರ್ಣವಾಗಿ ದ್ವೇಷ ಮಾಡುವವರಾಗಿರುತ್ತೀರಿ. ಇಲ್ಲಿ ಯೇಸು ಹೇಳಿರೋದು ಏನಪ್ಪಾ ಅಂದ್ರೆ, ನೀವು ಒಬ್ಬರನ್ನ ಹಿಡಿದುಕೊಂಡು ಮತ್ತೊಬ್ಬರನ್ನ ತಿರಸ್ಕರಿಸುವವರಾಗಿರಬೇಕು.
That means you value your husband so much that you don't care for that servant who works in the field. Your love for Jesus is so great that money has no value for you at all.
ಅದರ ಅರ್ಥ ನೀವು ನಿಮ್ಮ ಗಂಡನನ್ನ ಹೆಚ್ಚು ಮೌಲ್ಯವೆಂದು ಎಣಿಸುತ್ತೀರಿ ಮತ್ತು ನಿಮ್ಮ ಮನೆಯಲ್ಲಿರುವಂತ ಸೇವಕರನ್ನ ನಿಮ್ಮ ಗಂಡನಿಗಿಂತ ಹೆಚ್ಚು ಮೌಲ್ಯವೆಂದು ಎಣಿಸೋದಿಲ್ಲ. ನಿಮ್ಮ ಜೀವಿತದಲ್ಲಿ ಯೇಸುವಿಗಿರುವ ಪ್ರೀತಿಯು ಬಹುದೊಡ್ಡದಾಗಿರುತ್ತದೆ, ಹಣವು ಹೆಚ್ಚು ಮೌಲ್ಯವಾಗಿರೋದಿಲ್ಲ ನಿಮಗೆ.
Many people have not taken this verse seriously, and many believers, so called believers, don't realize it, but actually they hate God and they despise him. Because according to this verse, if you love money and material things, you hate God and you despise him.
ಅನೇಕರು ಈ ವಚನವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ವಿಶ್ವಾಸಿಗಳು ಎಂದು ಕರೆಯಲ್ಪಡುವ ಅನೇಕರು ದೇವರನ್ನು ದ್ವೇಷ ಮಾಡಿ ಮತ್ತು ಆತನನ್ನು ತಿರಸ್ಕಾರ ಮಾಡುತ್ತಿದ್ದಾರೆ. ಈ ಒಂದು ವಚನದ ಪ್ರಕಾರ ನೀವು ಹಣವನ್ನ ಮತ್ತು ಭೌತಿಕ ಸಂಗತಿಗಳನ್ನು ಪ್ರೀತಿಸುವಾಗ ದೇವರನ್ನ ದ್ವೇಷಿಸುವವರಾಗಿರುತ್ತೀರಿ.
Yeah, it's true. You know the Pharisees, we read in Matthew 23 verse 3 that Jesus said they were doctrinally pure.
ಹೌದು, ಇದು ಸತ್ಯ. ನಿಮಗೆ ಗೊತ್ತಾ, ಮತ್ತಾಯ 23ನೇ ಅಧ್ಯಾಯ 3ನೇ ವಚನದಲ್ಲಿ ಫರಿಸಾಯರ ಬಗ್ಗೆ ಹೇಳಲ್ಪಟ್ಟಿದೆ, ಫರಿಸಾಯರು ಸಿದ್ಧಾಂತಗಳಲ್ಲಿ ಶುದ್ಧರಾಗಿದ್ದರು ಎಂಬುದಾಗಿ.
The doctrines were all correct. They were extremely religious. But we read in Luke 16:14 that they loved money, which proved that they hated God.
ಅವರು ಸಿದ್ಧಾಂತಗಳಲ್ಲಿ ಸರಿ ಇದ್ದರು ಮತ್ತು ಅತಿ ಹೆಚ್ಚು ಧಾರ್ಮಿಕರಾಗಿದ್ದರು. ಆದರೆ ಲೂಕ 16:14 ವಚನದಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ, ಅವರು ಹಣವನ್ನ ಪ್ರೀತಿಸಿದರು ಎಂಬುದಾಗಿ. ಅದರ ರುಜುವಾತ್ ಏನಪ್ಪಾ ಅಂದ್ರೆ ಅವರು ದೇವರನ್ನ ದ್ವೇಷ ಮಾಡುತ್ತಿದ್ರು ಎಂಬುದಾಗಿ.
They were religious, but they hated God.
ಅವರು ಧಾರ್ಮಿಕರಾಗಿದ್ರು ಆದರೆ ದೇವರನ್ನ ದ್ವೇಷ ಮಾಡ್ತಾ ಇದ್ರು.
Because they loved money so much.
ಯಾಕೆಂದ್ರೆ ಅವರು ಹಣವನ್ನ ಹೆಚ್ಚು ಪ್ರೀತಿ ಮಾಡಿದರು.
See, you can't have a neutral attitude towards money. Just like you can't have a neutral attitude towards Satan.
ನೀವು ಹಣದ ಕಡೆಗೆ ತಟಸ್ಥ ಮನೋಭಾವವನ್ನ ಹೊಂದಿರಲು ಆಗೋದಿಲ್ಲ. ಹೇಗೆ ನೀವು ಸೈತಾನನ ಕಡೆಗೆ ತಟಸ್ಥ ಮನೋಭಾವವನ್ನ ಹೊಂದಿರಲಿಕ್ಕೆ ಆಗೋದಿಲ್ಲ ಹಾಗೆ.
You must either love Satan or hate him. And you must either love money or hate it.
ನೀವು ಒಂದು ಸೈತಾನನನ್ನ ಪ್ರೀತಿಸಬೇಕು ಇಲ್ಲಾಂದ್ರೆ ದ್ವೇಷಿಸಬೇಕು. ಅದೇ ರೀತಿ ಹಣವನ್ನ ನೀವು ಪ್ರೀತಿಸಬೇಕು ಇಲ್ಲಾಂದ್ರೆ ದ್ವೇಷಿಸಬೇಕು.
You will either hold on to money or despise it. God and mammon are like two opposites.
ಒಂದು ನೀವು ಹಣವನ್ನ ಹಿಡ್ಕೋಬೇಕು ಇಲ್ಲಾಂದ್ರೆ ಅದನ್ನ ತಿರಸ್ಕಾರ ಮಾಡಬೇಕು. ದೇವರು ಮತ್ತು ಧನ ಇವೆರಡು ಒಂದಕ್ಕೊಂದು ತದ್ವಿರುದ್ಧವಾಗಿದೆ.
Like the north and south pole of a magnet. If you are attracted by one pole, you are repelled by the other.
ಅದು ಯಾವ ರೀತಿ ಅಂದ್ರೆ ಆಯಸ್ಕಾಂತದ ಉತ್ತರ ಮತ್ತು ದಕ್ಷಿಣದ ಕಡೆಗಿರುವ ಕೋಲಿನ ರೀತಿಯಲ್ಲಿ. ಒಂದು ಕಡೆ ನೀವು ಆಕರ್ಷಿತರಾಗೋದಾದ್ರೆ ಮತ್ತೊಂದು ಕಡೆ ಹಿಮ್ಮುಖವನ್ನ ಮಾಡಬೇಕಾಗುತ್ತದೆ.
You know, anybody who studied science, physics will know that a magnet has got a north and a south pole. And if you bring another magnet to it, if you're attracted to one pole of that magnet, you'll be repelled by the other one automatically.
ನೀವು ಯಾರಾದರೂ ಭೌತಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ನಿಮಗಿದು ಗೊತ್ತಾಗುತ್ತದೆ. ಆಯಸ್ಕಾಂತವು ಉತ್ತರ ಮತ್ತು ದಕ್ಷಿಣ ಎಂಬಂತ ಲೋಹದ ಭಾಗವನ್ನ ಹೊಂದಿರುತ್ತದೆ. ನೀವು ಅದಕ್ಕೆ ಮತ್ತೊಂದು ಆಯಸ್ಕಾಂತವನ್ನ ತರುವಾಗ ಆಯಸ್ಕಾಂತದ ಒಂದು ಭಾಗಕ್ಕೆ ಅದು ಆಕರ್ಷಿತವಾಗುತ್ತದೆ ಮತ್ತು ಮತ್ತೊಂದು ಭಾಗಕ್ಕೆ ಅದು ಹಿಮ್ಮುಖವಾಗುತ್ತದೆ.
So then, how shall we learn to be detached from money or to hate money in the way Jesus said?
ಹಾಗಾದ್ರೆ ಯೇಸು ಹೇಳಿದ ರೀತಿಯಲ್ಲಿ ನಾವು ಹಣದ ನಂಟಿನಿಂದ ಹೊರಬಂದು ಅದನ್ನ ದ್ವೇಷ ಮಾಡೋದನ್ನ ಕಲಿಯೋದು ಹೇಗೆ?
Jesus used some strong words.
ಯೇಸು ಕೆಲವೊಂದು ಬಲವಾದ ಮಾತುಗಳನ್ನ ಉಪಯೋಗಿಸಿದ್ದಾರೆ.
For example, he told us to hate father and mother, wife and children. What did he mean?
ಅದು ಯಾವ ರೀತಿ ಅಂದ್ರೆ ಯೇಸು ಹೇಳಿದ್ದಾರೆ ತಂದೆ ತಾಯಿಯನ್ನ ಮತ್ತು ಹೆಂಡತಿ ಮಕ್ಕಳನ್ನ ದ್ವೇಷಿಸಬೇಕು ಎಂಬುದಾಗಿ. ಏನು ಅದರ ಅರ್ಥ ಹಾಗಾದ್ರೆ?
Here he says you got to hate money. We need to understand what he meant.
ಅದೇ ರೀತಿ ನಾವು ಹಣವನ್ನು ಕೂಡ ದ್ವೇಷಿಸಬೇಕು. ಯೇಸು ಹೇಳಿದ್ದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
He didn't mean he told us to kick father and mother and wife and children out of the house. That's not the meaning.
ಯೇಸು ಹೇಳಿದರ ಅರ್ಥ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ನಾವು ಮನೆಯಿಂದ ಹೊರಗಿಡಬೇಕು ಎಂಬುದಾಗಿ ಅಲ್ಲ.
Neither is he saying that you must get rid of all your money and be a hermit or a monk or a pastor or full-time worker or go and give your money to some Christian work or faith home or any such thing. No, that's not the way.
ನೀವು ನಿಮ್ಮ ಹಣವನ್ನ ಬಿಟ್ಟು ಸನ್ಯಾಸಿ ಅಥವಾ ಎಲ್ಲರನ್ನು ಬಿಟ್ಟು ಜೀವಿಸಬೇಕು ಅಥವಾ ಪಾಸ್ಟರ್ ಪೂರ್ಣಾವಧಿ ಸೇವಕನಾಗಬೇಕು ಮತ್ತು ನೀವು ನಿಮ್ಮ ಹಣವನ್ನ ನಂಬಿಗಸ್ತ ಕುಟುಂಬಕ್ಕೆ ಅಥವಾ ಕ್ರೈಸ್ತ ಕೆಲಸಗಳಿಗೆ ಕೊಡಬೇಕು ಎಂಬುದಾಗಿ ಯೇಸು ಹೇಳಿಲ್ಲ. ಅದು ಸರಿಯಾದ ಮಾರ್ಗವಲ್ಲ.
Let me use an example. If you look at Jesus' life, you have the perfect example of how to handle money. He worked as a carpenter. He earned his living. But he was not attached to it.
ನಿಮಗೊಂದು ಉದಾಹರಣೆ ಕೊಡ ಬಯಸ್ತೇನೆ. ನೀವು ಯೇಸುವಿನ ಜೀವಿತವನ್ನ ನೋಡೋದಾದ್ರೆ ಆತನು ಹಣವನ್ನ ಹೇಗೆ ನಿರ್ವಹಿಸಿದನು ಎಂಬುದಕ್ಕೆ ಪರಿಪೂರ್ಣ ಮಾದರಿಯು ನಿಮಗೆ ಸಿಗುತ್ತದೆ. ಯೇಸು ಬಡಗಿಯಾಗಿ ಕೆಲಸ ಮಾಡಿದನು, ಬದುಕು ಕಟ್ಟಿಕೊಳ್ಳಲು ಹಣವನ್ನ ಗಳಿಸಿದನು, ಆದರೆ ಹಣಕ್ಕೆ ಹೆಚ್ಚು ಅಂಟಿಕೊಂಡಿರಲಿಲ್ಲ.
That is the answer. Look at Jesus and say, Lord, I want to have the same attitude that you have to material things. That's the answer.
ಅದು ಉತ್ತರವಾಗಿದೆ. ನೀವು ಯೇಸುವನ್ನ ನೋಡಿ ಆತನಿಗೆ ಈ ರೀತಿಯಾಗಿ ಹೇಳ್ರಿ, ಕರ್ತನೆ, ನೀನು ಭೌತಿಕ ಸಂಗತಿಗಳ ಕಡೆಗೆ ಮತ್ತು ಭೌತಿಕ ವಸ್ತುಗಳ ಕಡೆಗೆ ಹೇಗೆ ಮನೋಭಾವವನ್ನ ಹೊಂದಿಕೊಂಡಿದ್ದೀಯಲ್ಲ, ಅದೇ ಮನೋಭಾವವನ್ನೇ ನಾನು ಹೊಂದಿಕೋಬೇಕು ಎಂಬುದಾಗಿ ಹೇಳ್ರಿ.
We've got more to say about this, in which we shall continue in our next program.
ಇದರ ಬಗ್ಗೆ ಹೇಳಲು ಬಹಳಷ್ಟು ಇನ್ನೂ ವಿಷಯವಿದೆ. ಹಾಗಾಗಿ ಇದನ್ನ ಮುಂದಿನ ಅಧ್ಯಯನದಲ್ಲಿ ನಾವು ನೋಡಿಕೊಳ್ಳೋಣ. ಆಮೆನ್.